ஸ்ரீகுருப்போ நமஹ. ஹரிஹ ஓம். ஹயக்ரீவம் சிதானந்த விக்ரஹம் சதனக்ரஹம் தசக்ரீவச்சதம் சாகானம் மணிக்ரீவ விமோசனம் ஸ்வநாமக்ரஹணாதேவ நிரஸ்தக்ரஹ விக்ரஹம் விருந்தாவனகதம் வந்தே ப்ரஹ்மருத்ரேந்திரவந்திதம் ஸ்வாந்தஸ்தானந்தசய்யாய பூர்ணஜ்ஞானரசார்ணசே உத்துங்கவாக்தரங்காய மத்வதுர்தாப்தயே நம. குருமகில குணஜம் சத்குணைகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்யநிர்பூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. நீலாகராட்சிதாந்த லீலா கோபால பாலிதான் வித்யாபயோநிதிம் வந்தே ப்ரஹ்ம வித்யா குரும். ब्रह्मचर्य हरिप्रीत सुविद्या वादशालिनः इष्टदां कष्टहर्तॄन्नः विद्यामान्यान् मुनीन्द्रः. वादिराज पदद्वन्द्वा वारिजासप्तमानसान् विश्वप्रिय गुरून् वन्दे मन्दोहं धीरिशुद्धये. सत्यं सत्यं पुनः सत्यं विष्णुतीर्थप्रसादः सर्वे कामा भवन्त्येव शरतो बिम्बसम्भृतौ. चिन्तामणिं सुभक्तानां कल्पवृक्षं च कामदम् ஸ்வாமினம் துவாம் ரகுப்பிரேமதிர்த்தம் வந்தேஹ்யபீஷ்டதம் அஜ்ஞானதிமிரச்சேதம் புத்திசம்பத்பதாயகம் விஜ்ஞான விமலம் சாந்தம் ஜெய அர்த்தகுரும் பஜே. கோபிரகரசந்தாசம் கோபாலர்த்தன தத்பரம் கோதேவந்த பாதாப்ஜம் கோபாலர்த்தகுரும் பஜே. ஜலஜஷ்டநிபாகாரம் ஜெகதீஷபதாஸ்ரயம் ஜெகதீதல விக்யாதம் ஜெகநாதகுரும் பஜே. ஸ்ரீகுருப்போ நம. ஹரி ஓம். ஹரிகதாமுதசார குருகள கருண ஜிந்தா பனித்து கேளுவே பரம பகவத் பக்தரிதன அவரது கேளுவது. நோடு வைணகையாம் சகனா எம்ப சப்தத அர்த்த முந்தை ஹேத்தாரே. திரௌபதீஸ்வர விட்டலரு அதற்கு வியாக்கியான பருத்தா வைணத்தை அம்சகனா அந்த ஹெடிதாக அதற்கு சூச்சனையை கொடுத்தார். நம்மளி ஆ குணம் உடபேக்கு கருட தேவரல்லி ஏனும் க்ஷணகாலவும் வியர்த்தமானதே பகவந்தனல்லே சதா சிந்தனை மாடுவ ஏனு குண இது. ஆ குண நம்மளி வியக்த ஆகவேக்காகவே கருட தேவர சிந்தனை மாடபேக்கு. ஆ குணதிந்த கூடிக்கொண்ட கருட தேவர சிந்தனை ಅಲ್ಲಿ ಅವರಲ್ಲಿ ಆ ಗುಣವನ್ನ ಪ್ರಕಟ ಮಾಡಿದ ವಾಯುದೇವರ ಚಿಂತನೆ, ಆ ಗುಣದಿಂದ ಕೂಡಿಕೊಂಡ ವಾಯುದೇವರ ಚಿಂತನೆ, ಅಲ್ಲಿ ಆ ಗುಣದಿಂದ ಕೂಡಿಕೊಂಡ ಲಕ್ಷ್ಮೀ, ಅಲ್ಲಿ ಭಗವದ್ ರೂಪ ಅಂತಹ ಗುಣದಿಂದ ಅದಕ್ಕೆ ಹೇಳುತ್ತಾರೆ, ಶಬ್ದವನ್ನು ಹೇಳುತ್ತಾರೆ. ತನ್ನಾಮ ಶಬ್ದ ನಿರ್ವಚನ ಸಮನ್ವಯ ಅಂತ ಹೇಳುತ್ತಾ ಗುಣ ರೂಪ ಆಕಾರ ಇದೇ ಧ್ಯಾನ ಮಾಡಬೇಕು. ಅಲ್ಲಲ್ಲಿರ್ತಕ್ಕಂಥ ಪದಾರ್ಥಗಳಲ್ಲಿ ಗರುಡವಾಹನಾದ ಭಗವಂತನ ಚಿಂತನೆ ಮಾಡಬೇಕು ಅಂತ ಹೇಳಿದ್ರು. ವೈನತೇಯಾಂಸಗಣ ತತ್ತಸ್ಥಾನದಲ್ಲಿ ಅಂತ ಹೇಳಿದ್ರು. ಹಾಗಾದ್ರೆ ಏನ್ ಹೇಳಿದಿವಲ್ಲ ಒಟ್ಟಾರೆ ಸೇರಿಸಿ, ಗರುಡವಾಹನಾದ ಭಗವಂತನನ್ನ ಸರ್ವಸ್ಥಾನದಲ್ಲಿ ತನ್ನಾಮ ರೂಪವ ಧ್ಯಾನಿಸುತ್ತ. ಇವಾಗ ಈ ಪದಾರ್ಥ ಕಾಣಿಸ್ತಾ ಇದೆ, ಆ ವ್ಯಕ್ತಿಗಳು ಕಾಣಿಸ್ತಾ ಇದ್ದಾರೆ, ಅಲ್ಲಲ್ಲೆಲ್ಲ ಏನು ಚಿಂತನೆ ಮಾಡಬೇಕು ಸರ್ವಸ್ಥಾನದಲ್ಲಿ ಅಂದ್ರೆ ಗರುಡ ವಾಹನನಾದ ಶ್ರೀಹರಿಯನ್ನು ಚಿಂತನೆ ಮಾಡುವುದು. ಅಂದ್ರೆ ಒಬ್ಬ ವ್ಯಕ್ತಿ ಅದು ಗರುಡ ವಾಹನ ನಾರಾಯಣ ಈ ಚಿಂತನೆ ಮಾಡಬೇಕಾ ಅಂದ್ರೆ ಅದರಲ್ಲೂ ಕ್ರಮ ಇದೆ. ಹೇಗೆ ಅವರದ್ದೇ ಅದಕ್ಕೆ ಹೇಳ್ತಾರೆ ತನ್ನ ಆಮ ರೂಪವ ಧ್ಯೇನಿಸುತ್ತ ಅಂದ್ರು. ಆಯಾ ವ್ಯಕ್ತಿ ಆಯಾ ಪದಾರ್ಥದಲ್ಲಿ ಆಯಾ ಪದಾರ್ಥದ ಆಕಾರದಲ್ಲಿ ವ್ಯಕ್ತಿಯ ಆಕಾರದಲ್ಲಿ ದೇವರಿದ್ದೇ ಇಲ್ಲ. ಆ ದೇವರ ರೂಪ ಹೇಗೆ ಚಿಂತನೆ ಮಾಡಬೇಕು ಅಂದ್ರೆ ಈಗ ಗರುಡ ವಾಹನನಾದ ಭಗವಂತನ ರೂಪಗಳು ಚಿಕ್ಕ ಚಿಕ್ಕವು ಕೊಟ್ಟೆ ಸಕ್ಕರೆ ಗೊಂಬೆಗಳು. ಅದರಿಂದ ಎದುರಿಗಿರುವ ಯಾವ ವ್ಯಕ್ತಿ ಇದ್ದಾರೋ ಆ ವ್ಯಕ್ತಿಯ ಆಕಾರದ ಗೊಂಬೆ ತಯಾರು ಮಾಡಿ ಅಂದೆ. ಆ ಆಕಾರದ ಗೊಂಬೆ ತಯಾರು ಮಾಡಿದ್ರು. ಮೇಲ್ನೋಟಕ್ಕೆ ಎದುರಿಗಿರುವ ವ್ಯಕ್ತಿಯ ಆಕಾರದ ಗೊಂಬೆ, ಒಳಗೆಲ್ಲ ಗರುಡ ವಾಹನ ಮೊದಲ ರೂಪಗಳು ಇರ್ತಿವೆ. ಹಾಗೆ ಗರುಡ ವಾಹನ ಭಗವದ್ ರೂಪಗಳಿಂದ ಕೂಡಿದ ಭಗವದ್ ರೂಪ ಎಲ್ಲರ ಸುತ್ತೂ ನಿಂತಿದೆ ಅಂತ ಚಿಂತನೆ ಇಷ್ಟು ಒಳಗೆ ಹೇಳಿದ್ರು. ಇಂಥ ಚಿಂತನೆ ನಾವು ಮಾಡಬೇಕು. ವೈನತೆಯಾಂಸಗನ ಸರ್ವಸ್ಥಾನದಲ್ಲಿ ತನ್ನಾಮ ರೂಪವಧೇನಿಸುತ್ತ ಸಂಚರಿಸುವನು. ಇನ್ನ ಅಲ್ಲಿ ಹೇಳ್ತಾರೆ ಆ ಗರುಡವಾಹನ ನಾನು ಭಗವಂತನೇ. ಅನೇಕ ಚಿಕ್ಕ ಚಿಕ್ಕ ರೂಪಗಳಿಂದ ಆಯಾ ವ್ಯಕ್ತಿ ಪದಾರ್ಥಗಳ ಆಕಾರದಲ್ಲಿದ್ದಾನೆ ಅಂತ ಕರೆಸಿಕೊಂಡಲ್ಲ, ಆತನ ಹೆಸರೇನು ಅಂದ್ರೆ ಅಲ್ಲಿರೋ ವ್ಯಕ್ತಿಯ ಹೆಸರೇ ಆತನ ಹೆಸರು, ಆ ಪದಾರ್ಥದ ಹೆಸರೇ ದೇವರಿಗೆ ಹೆಸರು, ಆ ದೇವರ ಹೆಸರು. ಇನ್ನು ಹೇಳ್ತಾರೆ ಗುಣ, ಅಲ್ಲಿ ಏನು ಗುಣ ಪ್ರಕಟ ಮಾಡುತ್ತಾನೆ ಅಂತಹ ಗುಣದಿಂದ ಕೂಡಿಕೊಂಡಿದ್ದಾನೆ ದೇವ ಅಂಥದ್ದನ್ನ ಅಲ್ಲಲ್ಲಿ ಚಿಂತನೆ ಮಾಡುತ್ತಾ ಹೋಗಿಬಿಡಿ ಅಂತ ಹೇಳ್ತಾರೆ. ತನ್ನಾಮ ರೂಪದ ಸೇರಿಸುತ್ತ ಸಂಚರಿಸು ಹಿತಾಲೋಚನೆಯ ಬಿಟ್ಟು ಅಂತ ಹೇಳ್ತಾರೆ. ಅಂದರೆ ಅಲ್ಲಿರುವ ಭಗವದ್ ರೂಪವನ್ನ ಸದಾ ನಾವು ಈ ತರ ಚಿಂತನೆ ಮಾಡಬೇಕು. ಗರುಡ ವಾಹನ ಆಗಿರತಕ್ಕಂಥ ಭಗವಂತನನ್ನು ಅಲ್ಲೂ ಮತ್ತು ಬಂತು ಈ ಹೆಸರು. ಎದುರೇ ಯಾರೋ ಇದ್ದಾರೆ ರಂಗಾಚಾರ ಅಂತ, ಅವರ ಸುತ್ತಿರೋ ಭಗವದ್ ರೂಪ ಅದೇ ಆಕಾರದಲ್ಲಿದೆ. ಆ ಭಗವದ್ ರೂಪ ತುಂಬ ಎಲ್ಲ ಗರುಡವಾಹನ ರೂಪಗಳು ತುಂಬಿವೆ. ಗರುಡವಾಹನಾತ್ಮಕನಾದ ಆ ಎದುರಿಗಿರತಕ್ಕಂಥ ವ್ಯಕ್ತಿಯ ಸುತ್ತು ಇರೋ ಭಗವದ್ ರೂಪ, ಅದರ ಹೆಸರು ರಂಗಾಚಾರ ಅಂತ. ಆ ವ್ಯಕ್ತಿ ಹೆಸರು ರಂಗಾಚಾರ ಅಂದ್ರೆ ಆ ವ್ಯಕ್ತಿಯ ಸುತ್ತಿರುವ ಭಗವದ್ ರೂಪಕ್ಕೆ ಆ ರಂಗಾಚಾರದ ಹೆಸರು. ಅವಾಗಂದ್ರು ಈ ಹೆಸರು ಏನಿದೆಯಲ್ಲ ರಂಗಾಚಾರ ಅಂತ, ಈ ಹೆಸರು ಜಡವಾದ್ದು, ಅದು ದೇವರು ಹೇಗೆ ಸಂಬಂಧ? ನಮ್ಮ ಈ ಹೆಸರುಗಳು ಜಡವಾದ ಜಡವಾದ ಹೆಸರು, ಜಡವಾದ ಶಬ್ದದಿಂದ ಕೂಡಿಕೊಂಡು ಬರತಕ್ಕಂಥ ಹೆಸರುಗಳಿವೆಲ್ಲ. ಆ ದೇವರು ಹೀಗಾಗುತ್ತೆ ಅಂದ್ರೆ ಅಲ್ಲೂ ಚಿಂತನೆ ಮಾಡು, ಆ ರಂಗಾಚಾರ್ಯರು ಅಂತ ಏನು ಹೆಸರಿದೆ ಆ ಹೆಸರಲ್ಲಿ ದೇವರ ರೂಪ ನಿಂತಿದೆ, ಅಪ್ರಾಕೃತವಾದ ಭಗವದ್ ರೂಪ ನಿಂತಿದೆ, ಆ ರೂಪವೇ ದೇವರ ಹೆಸರು ಅಂತ ಚಿಂತನೆ ಮಾಡು. ಇಷ್ಟು ಆಳವಾಗಿ ಹೇಳ್ತಾರೆ, ಎಲ್ಲೂ ಸ್ಲಿಪ್ ಆಗಬಾರ್ದು. ಇಷ್ಟು ಮಾಡಿ ಆ ಜಡವಾದ ಹೆಸರನ್ನೇ ದೇವರ ಹೆಸರು ಅಂದ್ಬಿಟ್ಟು ದೋಷ ಆಪಾದನೆ ಮಾಡಿದಂಗಾಗುತ್ತೆ. ಅಲ್ಲಲ್ಲಿ ಭಗವದ್ ರೂಪವನ್ನು ಚಿಂತನೆ ಮಾಡಬೇಕು. ಇಷ್ಟು ಮಾಡಬೇಕಾದ್ರೆ ಬೇರೆ ಕಡೆ ಮನಸ್ಸು ಹೋದ್ರೆ ಆಗುತ್ತಾ? ಆಗೋದೇ ಇಲ್ಲ. ಇತರ ಆಲೋಚನೆಯ ಬಿಟ್ಟು ಅಂದ್ರೆ ಎದುರಿ ವ್ಯಕ್ತಿಯಲ್ಲಿ ನೋಡ್ತಾ ಇರ್ತೀವಿ, ಮಾತಾಡ್ತಾ ಹೋಗ್ತಾ ಇರ್ತೀವಿ, ಒಂದು ಕಡೆ ಟ್ರಾನ್ಸ್ ಹೋಗ್ತಾ ಇರೋದೇ. ಮುಂದೆ ಹೇಳ್ತಾರೆ ಈ ನಳಿನ ಜಾಂಡಗಳು ಸರ್ವ ಪ್ರಾಣಿಗಳು ಒಳಗೆ ಇದ್ದು ಅನವರತ ವಿಜ್ಞಾನಮಯ ವ್ಯವಹಾರಗಳ ಮಾಡುವನು ತಿಳಿಸದೆ ಏನು ಕಾಣದೆ ಸಕಲ ಕರ್ಮಗಳ ಅನೇ ಮಾಡುವನೆಂಬ ನರನು ಕುಯೋನಿಯ ಇರುವ ಕರ್ತೃಹರಿ ಎಂದವನೇ ಮುಕ್ತನಃ. ಅಷ್ಟ ಯೋಚಿಸಿಕೊಡ್ತಾ ಇದ್ದಾರೆ ಈ ಬ್ರಹ್ಮಾಂಡದಲ್ಲಿ ಎಲ್ಲಾ ಪ್ರಾಣಿಗಳಲ್ಲಿ ಇದ್ದು ಅನವರತ ಒಂದು ಕ್ಷಣ ಬಿಡದೆ ಭಗವಂತ ಅವರವರ ಶರೀರವನ್ನ ಹೊತ್ತು ಬೆಳಕಿಂದ ನಾವು ಕೈಯಿಂದ ಯಕ್ಷರ ಕೆಲಸ ಮಾಡಿದವು. ಎತ್ತೋದು ಹುರಿಯೋದು ಕುಟ್ಟೋದು ಅಲ್ಲ, ಕೈ ಆಚೆ ಈಚೆ ತಿರುಗೋ ತಿರುಸೋದು ಹೀಗಂಬೋದು ಹಾಗಂಬೋದು ಇವೆಲ್ಲ ಎಷ್ಟು ಸಲ ಮಾಡಿರ್ತೇವೆ, ಕಾಲು ಎಷ್ಟು ಸಲ ಮಾಡಿರ್ತೇವೆ, ಕಣ್ಣು ರೆಪ್ಪೆ ಎಷ್ಟು ಸಲ ಹಾಕಿರ್ತೇವೆ, ತುಟಿ ಎಷ್ಟು ಸಲ ಅಲುಗಾಡಿಸಿರ್ತೇವೆ. ಇದಕ್ಕೆಲ್ಲ ದೇವರು ಬೇಕಾ? ಪ್ರತಿಯೊಂದು ದೇವರೇ ಮಾಡಿಸ್ತ ಇದು ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಕಾರ್ಯ ನಾವು ನೋಡಬೇಕಾದು. ಹೀಗೆ ಎಷ್ಟು ಜನ ಇದ್ದಾರೆ ಇಡೀ ಬೆಂಗಳೂರಲ್ಲಿ ಎಷ್ಟು ಜನ ಇದ್ದಾರೆ, ಇಡೀ ಬ್ರಹ್ಮಾಂಡದಲ್ಲಿ ಎಷ್ಟು ಜನ ಇರಬೇಕು? ಎಲ್ಲರಲ್ಲಿ ದೇವರೇ ನಿಂತು ಮಾಡಿಸಬೇಕು. ಇಲ್ಲದಿದ್ದರೆ ಯಾರಿಗೂ ಏನು ಮಾಡಲಿಕ್ಕಾಗಲ್ಲ. ಈ ಕನ್ಫರ್ಮೇಶನ್ ಇಟ್ಕೋಬೇಕು, ದೇವರೇ ಮಾಡಿಸ್ತಾ ಇದ್ದಾರೆ ಚೆನ್ನಾಗಿ ತಲೆಗೆ ಬರಬೇಕು. ಅವಾಗ ಎದುರಿ ಕದಲುವ ವ್ಯಕ್ತಿಗಳನ್ನ ಪದಾರ್ಥಗಳನ್ನು ನೋಡಿದಾಗ ಅಯ್ಯೋ ಇದಕ್ಕಾಗಲ್ಲ, ಸ್ವಾಮಿಯೇ ಮಾಡಿಸ್ತಾ ಇದ್ದಾರೆ, ಸ್ವಾಮಿಯೇ ಮಾಡಿಸ್ತಾ ಇದ್ದಾನೆ. ಆ ಎಚ್ಚರ ಕಂಟಿನ್ಯೂಸ್ ಬರ್ತಾ 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 ಬರುತ್ತೆ, ಅವನನ್ನೇ ನೋಡ್ತಾ ಹೋಗ್ತೇವೆ. ಅದನ್ನು ಹೇಳ್ತಾರೆ ಸ್ವತಃ ಪ್ರವೃತ್ತಿ ಅಶಕ್ತತ್ವ ಅಶಕ್ತತ್ವ ಈಶಾವಾಸ್ಯಂ ಇದಂ ಜಗತ್. ಈ ಜಗತ್ತೆಲ್ಲ ದೇವರು ಹಬ್ಬಿಕೊಂಡು ಮಾಡಿಸ್ತಾ ಇದ್ದಾನೆ ಅಂತ ಹೇಗೆ ಹೇಳ್ತೀರಾ ಅಂದ್ರೆ ಸ್ವತಃ ಪ್ರವೃತ್ತಿ ಅಶಕ್ತತ್ವ. ತಾನೇ ತಾನಾಗಿ ತಾನೇ ಪ್ರವೃತ್ತಿ ಮಾಡುವುದು ಅನ್ನುವುದು ಯಾರಿಗೂ ಇಲ್ಲ. ಲಕ್ಷ್ಮೀದೇವಿ ಮೊದಲುಕೊಂಡು ಯಾರಿಗೂ ಸೆಲ್ಫ್ ಆಕ್ಟಿವಿಟಿ ಇಲ್ಲ. ಎಲ್ಲ ಹೀಗಿರೋರೆ, ಎಲ್ಲರೊಳಗೆ ದೇವರಿದ್ರೇನೆ ಚೂರು ಆಕ್ಟಿವೇಶನ್ ಇರುತ್ತೆ, ಸರದರೆ ಇಲ್ಲ. ಆದ್ದರಿಂದ ದೇವರೇ ಎಲ್ಲಾ ಕಡೆ ನಿಂತು ಮಾಡಿಸ್ತಾ ಇದ್ದಾನೆ. ಅದಕ್ಕೆ ಭೂತ ಸೋಕಿದ ಮಾನವನಂದರಿ ನರ್ತಿಪುದು ಈ ಜಗತ್ರಯವು. ಭೂತ ಸೋಕಿದ ಮೇಲೆ ಅದು ಹೇಗೆ ಆಡಿಸಿದರೆ ಹೀಗೆ ಆಡ್ತಾರಲ್ಲ, ಆ ಥರ ಈ ಮೂರು ಇಡೀ 14 ಲೋಕದಲ್ಲಿ ಭಗವಂತ ನಿಂತು ಅವರು ಹೇಗೆ ಆಡಿಸಿದರೆ ಹಾಗೆ ಆಡ್ತಾ ಇಡೀ ಜಗತ್. ಮಹಾಭೂತ ಹೌದು, ಇವನೇ ಮಹಾಭೂತ. ಈ ನಡಿನ ಜಂಡದಳು ಸರ್ವ ಪ್ರಾಣಿಗಳ ಒಳಗಿದ್ದು, ಎಲ್ಲ ಪ್ರಾಣಿಗಳ ಒಳಗಿರ್ತಾರೆ. ಯಾರು ಬ್ಯಾಕ್ಟೀರಿಯಾ ಮುಗಿದುಕೊಂಡು, ಬ್ಯಾಕ್ಟೀರಿಯಾ ಮುಗಿದುಕೊಂಡು ಯಾವ ಯಾವ ಕಾಡಲ್ಲಿ ಎಷ್ಟೆಷ್ಟು ಪ್ರಾಣಿಗಳಿವೋ, ಏನು ಎಷ್ಟೆಷ್ಟು ಗಿಡಬಳ್ಳಿಗಳಿವೆ, ಅದಕ್ಕೆ ಎಷ್ಟು ಎಲೆಗಳಿವೆ, ಒಂದೊಂದು ಗಿಡಕ್ಕೆ ಒಂದೊಂದು ಬಳ್ಳಿಗೆ ಎಷ್ಟೆಷ್ಟು ಎಲೆಗಳಿವೆ, ಎಷ್ಟು ಎಲೆ ಉದುರುತ್ತಾ ಇವೆ, ಎಷ್ಟು ಎಲೆ ಹತ್ತಿಕೊಂಡಿವೆ, ಎಷ್ಟು ಎಲೆ ಹಚ್ಚಾಗಿವೆ, ಹಸಿರು ಹಚ್ಚಾಗಿವೆ, ಎಷ್ಟು ಎಲೆ ಅರ್ಧ ಬಿಳಿಯಾಗಿದೆ, ಎಷ್ಟು ಎಲೆ ಉದುರುತ್ತಾ ಇದೆ, ಕೆಲವು ಉದುರಲಿಕ್ಕೆ ಸಿದ್ಧ ಆಗಿದೆ, ಇದೆಲ್ಲದರ ಲೆಕ್ಕ ಅವನಿಗೆ ಗೊತ್ತು. ಇಂಥ ಪರ್ಸನಾಲಿಟಿ ಎಲ್ಲ. ಒಂದು ಹುಳ ತನ್ನ ಕಾಲು ಚೂರು ಆಚೆ ಹಾಕಿತು ಅಂದ್ರೆ ಯಾಕಾಗಿತ್ತು ಎಂಬ ನಾಲೆಡ್ಜ್ ಅವನಿಗಿದೆ, ಯಾಕೆ ಹಾಕಿಸಿದ್ದವನೇ. ಆ ಚಿಕ್ಕ ಹುಳ ಅದರ ಕಾಲಲ್ಲಿ ತತ್ವಾಭಿಮಾನಿಗಳನ್ನಿಟ್ಟು ಅವರ ಮೂಲಕ ಆ ಕಾಲನ್ನ ಹಾಗೇ ಹಾಕಿಸ್ಬೇಕು. ಹಾಗೇ ಹಾಕಿಸಿದಾಗ ನಾವು ಅಷ್ಟೇ ಅಂತ ಇರ್ತಾರೆ, ಚೂರು ಕಾಲು ಈಚೆ ಅದು ಕಡೆ ಬಿದ್ದು ಹೋಗ್ತೀವಿ. ಈ ಕಾಲು ಆಚೆ ಇಡಬಾರ್ದಾಗಿತ್ತು, ಹಾಕ್ಸಿದ್ಯಾರ ಅವನೇ ಅಲ್ವಾ, ಕಾಲು ಹಾಕ್ಸಿದ್ದವನೇ, ಬೀಳಿಸಿದ್ದವನೇ, ಮಾತಾಡಿಸಿದ್ದವನೇ, ನೀನು ಹೀಗೆ ಆಗ್ಬಾರ್ದಾಗಿತ್ತು ಅಂತ ಮಾತಾಡಿಸಿದ್ದವನೇ, ಬಿದ್ದವನ ತಲೆಯಲ್ಲಿ ನಾನು ಹೀಗಿಟ್ಟದ್ದಕ್ಕೆ ನಾವಿದ್ದೆ ಅಂತ ಆಲೋಚನೆ ಕೊಟ್ಟದ್ದವನೇ, ಒಳಗೆ ಅವನೇ ಮಾಡಿಸ್ತಾ ಇದ್ದಾನೆ ಎಂಬ ಆಲೋಚನೆ ಸರ್ವಥಾ ಕೊಡಲ್ಲ. ಅದಕ್ಕೆ ಕನಸಿಲಾದರೂ ತನ್ನ ಪಾದದ ನೆನವನೀಯರೇ ಅಂತ ಹೇಳಿಬಿಡ್ತಾರೆ. ಈ ರೀತಿಯಲ್ಲಿ ಅನಾವರತ ಮಾಡುತ್ತಾನೆ, 24 hours ನಮ್ಮ ಸುತ್ತೇ ಇರ್ತಾನೆ, ನೋಡುತ್ತೀವಿ, ನಮ್ಮೊಳಗೆ ಇರ್ತಾನೆ, ಎಚ್ಚರ ಕೊಡ್ತಾನೆ, ತಿರುಗಾಡಿಸ್ತಾನೆ, ಸ್ವಪ್ನ ಕೊಡ್ತಾನೆ, ಚೆನ್ನಾಗಿ ಓಡಾಡಿಸ್ತಾನೆ ಒಳಗೊಳಗೆ, ಆದ್ಮೇಲೆ ಸುಶುಕ್ತಿ ಕೊಡ್ತಾನೆ, ನಮ್ಮನ್ನ ಆಲಿಂಗನ ಮಾಡಿಕೊಂಡು ಸುಖ ಕೊಡ್ತಾ ಇರ್ತಾನೆ, ಮಚ್ಚಾಗಿ ಎಚ್ಚರ ತರ್ತಾನೆ. ಗಾರ್ಡನಿದ್ದೆ ಚೆನ್ನಾಗಿದ್ದು ಇದ್ದಕ್ಕಿದ್ದಂತೆ ಬಾಗಿಲು ತಟ್ಟಿದ್ರು, ರಾತ್ರಿ ನಮ್ಮವರೇ ಬಂದಿದ್ರು, ಎದ್ದು ಥರ್ರಂತೆ ಒಂದು ಎಚ್ಚರ ಕರ್ಕೊಂಡು ಬರ್ತಾನೆ, ಬಾಗಿಲು ತೆಗೆಸ್ತಾನೆ, ಅವ್ರು ಬಂದು ಕೂತ ಮೇಲೆ ನಾ ಮಲ್ಕೊಂತೇನೆ, ಮತ್ತೆ ಕರ್ಕೊಂಡು ಹೋಗಿ ಮತ್ತೆ ಆಮೇಲೆ ಕರ್ಕೊಂಡು ಹೋಗ್ತಾನೆ. ಎಷ್ಟು ಮಾಡಿಸ್ತಾನ ಅಲ್ವಾ, ಇದೆಲ್ಲ ನಾ ಕಾಮನ್ ಕೆಲಸಗಳು. ಅದರೊಳಗೆ ಅವನು ಮಾಡಿಸೋದು ಅಂತ ನೋಡಿದಾಗ ವಿಷನ್ ಡಿಫರೆನ್ಸ್ ಬಂದ್ರೆ ಪ್ರತಿಯೊಂದು ಕೆಲಸ ಬಹಳ ದೊಡ್ಡದಾಗಿ ಕಾಣಿಸ್ತಾ ಬರುತ್ತೆ. ಅದನ್ನು ಹೇಳ್ತಾ ಇದ್ದಾರೆ ಅನವರತ ವಿಘ್ನ. ಆ ಶಬ್ದ ಬಹಳ ಸುಂದರವಾದ, ಅನವರತ ವಿಜ್ಞಾನಮಯ ವ್ಯಾಪಾರಗಳ ಮಾಡುವನು ತಿಳಿಸದರೆ, ಯಾರೂ ತಿಳಿಸಲ್ಲ ಹೇಗ್ ಮಾಡ್ತಾನೆ ವ್ಯಾಪಾರ ಎಲ್ಲ. ವಿಜ್ಞಾನಮಯ ಅಂದ್ರು ಅವನ ಮೈ ತುಂಬಾ ತಿಳುವಳಿಕೆ, ತಿಳುವಳಿಕೆಯೇ ಅವನು. ಅಂದ್ರೆ ನಮ್ಮ ಪ್ರತಿಯೊಂದು ಜನ್ಮ ಜನ್ಮದ ಕರ್ಮದ ಲಿಸ್ಟ್ ಗೊತ್ತು. ಈ ದಿನ ಇವತ್ತು ನಾವು ಈ ಕೈ ಈಚೆ ಹೀಗೆ ಈ ಕ್ಷಣದಲ್ಲಿ ಮಧ್ಯಾಹ್ನ 12:51 ಇಷ್ಟನೇ ಸೆಕೆಂಡಿಗೆ ಈ ಕೈ ಹೀಗೆ ತಿರುಗಿತು, ಯಾಕೆ ಹಾಗೆ ತಿರುಗಬಾರದು ಅಂತ ಲೆಕ್ಕ ಕೊಡ್ತಾನ. ಇಷ್ಟು ಜನ್ಮಗಳ ಲೆಕ್ಕ ಇದೆ, ಹೀಗಿದೆ, ಅದಕ್ಕೆ ಹೀಗೆ ತಿರುಗಿತು ಅಂತ ಇಷ್ಟು ಲೆಕ್ಕ ಕೊಡುವಂಥವ, ಲೆಕ್ಕಾಚಾರ ಪ್ರಕಾರ ಮಾಡಿಸ್ತಕ್ಕಂಥವ, ಇಂಥ ಅದ್ಭುತವಾಗಿರ್ತಕ್ಕಂಥ ಸ್ವಾಮಿ, ಅದಕ್ಕೆ ವಿಜ್ಞಾನಮಯ, ಅದಕ್ಕೆ ಇಂಥ ತಿಳುವಳಿಕೆ ಅವನಿಗಿದೆ ಅಂತ ನಾವು ಚಿಂತನೆ ಮಾಡ್ತಾ ಬಂದ್ರೆ ನಮಗೂ ಕೂಡ ಅವನನ್ನ ತಿಳಿಯುವಂತಹ ತಿಳುವಳಿಕೆ ಚೆನ್ನಾಗಿ ಭಗವಂತ ಕೊಡ್ತಾ ಇದ್ದಾನೆ. ನಮಗೆ ವಿಜ್ಞಾನಮಯ ಅಂತ ಭಗವಂತನ ಚಿಂತನೆ ಮಾಡಿದರೆ ನಮ್ಮಲ್ಲಿ ವಿಜ್ಞಾನ ಬರುತ್ತೆ. ವ್ಯಾಪಾರಗಳ ಮಾಡುವನು ತಿಳಿಸದರೆ ಏನು ಕಾಣದೆ, ಇಷ್ಟು ಭಗವಂತ ಒಳಗೆ ಮಾಡಿಸ್ತಾ ಇದ್ರೆ ಅದು ಏನೂ ಕಾಣದೆ. ಎರಡು ರೀತಿಯಲ್ಲಿ, ಶಾಸ್ತ್ರ ಓದಿಕೊಂಡು ಕಾಣದೆ, ಓದದೆ ಕಾಣದೆ. ಯಾಕೆ ಶಾಸ್ತ್ರ ಓದಿಕೊಂಡದ್ದನ್ನ ಅನುಭವಕ್ಕಿಡಬೇಕೆಂಬ ಸಬ್ಜೆಕ್ಟೇ ಗೊತ್ತಿರಲ್ಲ. ಶಾಸ್ತ್ರ ಓದಿರ್ತೀವಿ ನನ್ನಂಥವರು, ಆ ಓದಿದ್ಯಾಕೆ ಪ್ರವಚನವೇ ಮಾಡಬೇಕು, ಇನ್ನೊಬ್ಬರು ಪಾಠ ಹೇಳಬೇಕು, ಅದರಲ್ಲೇ ದುಂಗಲಿರ್ತೇನೆ ನಾನು ಅಷ್ಟೇ ಹೊರತು ಇದನ್ನು ಒಬ್ಬನೇ ಕೂತ್ಕೊಂಡು ಒಳಗೊಳಗೆ ಚಿಂತನೆ ಮಾಡಿ ಆನಂದ ಪಡಬೇಕು ಎಂಬ ಎಚ್ಚರವೇ ಕಳ್ಕೊಂಡಿರ್ತೇವಲ್ಲ ನಮ್ಮಂಥವರು. ಅದಕ್ಕೆ ಹೇಳ್ತಾ ಇದ್ದಾರೆ, ತಿಳಿದು ಧಡ್ರು ತಿಳಿಯದೇ ಧಡ್ರು ಅಂತ. ಇಬ್ಬರು ಧಡ್ರೆ ಆದರು, ತಿಳ್ಕೊಂಡೇನು ಉಪಯೋಗ ಅಂದ್ರೆ ತಿಳಿಯದವರಿಗಿಂತ ಸ್ವಲ್ಪ ಜಾಸ್ತಿ ಅಂತ ತಿಳ್ಕೊಂಡಿದ್ದಾನೆ ಅಂತ ಅರ್ಥ. ಅದಕ್ಕೆ ಹೇಳ್ತಾ ಇದ್ದಾರೆ ಏನು ಕಾಣದೆ. ಇದಕ್ಕೆ ದಾಸರವರು ಮಾತು ಹೇಳಿಬಿಡ್ತಾರೆ, ನನಗೂ ಪಂಡಿತ ಅಂತ ಪಟ್ಟಿ ಇದೆ. ಆದರೆ ಅವರು ಯಾರ ಕುರಿತು ಹೇಳ್ತಾರೆ ಅಂದ್ರೆ, ಯಾರಾದರೆ ಶಾಸ್ತ್ರ ನೋಡುತ್ತಾ ಒಳಗೆ ಸ್ವಾಮಿಯನ್ನ ನೋಡಬೇಕೆಂಬ ಹಂಬಲ ಇಲ್ಲದೇನೆ ಶಾಸ್ತ್ರ ಓದ್ತಾರೋ ಅಂತವರ ಕುರಿತು ಹೇಳ್ತಾರೆ. ಬ್ರಹ್ಮಾಂಡದೊಳಗಿನ ಗಂಡನ ಕಾಣದೆ ಮುಂಡೇರಾದರು ಪಂಡಿತರು ಅಂತ ಹುಡುಗಿಸ್ತಾರೆ. ಆ ಸ್ವಾಮಿಯನ್ನೇ ಕಾಣಲಿಲ್ಲ, ಆ ಸ್ವಾಮಿಯನ್ನೇ ಕಾಣಲಿಲ್ಲ, ಎಂಥ ಪ್ರಸಕ್ತಿ ಬಂತಯ್ಯ ಇವರಿಗೆ. ಅದಕ್ಕೆ ಏನು ಕಾಣದೆ ಆ ಸ್ವಾಮಿಯನ್ನೇ ಕಾಣಲಿಲ್ಲ, ಸಕಲ ಕರ್ಮಗಳ ಅನೇ ಮಾಡುವನೆಂಬ ನರನು. ಏನ್ ಬರುತ್ತೆ, ಯಾವಾಗಾದ್ರೆ ನಮ್ಮಿಂದ ಯಾರು ಮಾಡಿಸ್ತಾ ಇದ್ದಾರೋ ಪಕ್ಕದಲ್ಲಿ ಕಾಣತಾ ಇದ್ರೆ ನಮ್ಗೆ ಹೇಳಲಿಕ್ಕೆ ಬರುತ್ತಾ ಬಾಯಿ ನಾ ಮಾಡಿದೆ ಅಂತ, ಇಲ್ಲರಿ ಅವರೇ ಅವರೇ ಅಂತ ಹೇಳ್ತಾ ಇರ್ತೀವಿ. ಅವರಿಲ್ಲದಿದ್ದಾಗ ಅಂದ್ರೆ ಅವ್ರ ಎಚ್ಚರ ಕಳ್ಕೊಂಡಾಗ ನಾನೇ ಅಂತ ಬಾಯಿಗೆ ಬರುತ್ತೆ. ಅದಕ್ಕೆ ಹೇಳಿದ್ರು ಏನು ಕಾಣದೆ ದೇವರೇ ಮಾಡಿ ಮಾಡಿಸ್ತಾ ಇದ್ದ ನಮಗೆ ಎಚ್ಚರ ಇಲ್ಲದೆ ಆ ಸಕಲ ಕರ್ಮಗಳ ಅನೇ ಮಾಡುವನೆಂಬ ನರ, ನಾನೇ ಎಲ್ಲ ಕರ್ಮಗಳು ಮಾಡೋದು ಅಂತ ಮನುಷ್ಯ ಕುಯೋನಿಯ ಇರುವ ಅಂದ್ರೆ ನಾನು ನೀತಿ ಜನ್ಮಗಳು ಪಡೀತಾನೆ. ಕುಯೋನಿ ಅಂದ್ರೆ ಕುತ್ಸಿತವಾದ ಯೋನಿ. ಏನ ಕುತ್ಸಿತವಾದ ನೀಚವಾದ ಯೋನಿ ಅಂದ್ರೆ ದೇವರ ಮರುಳು ತಂದು ಕೊಡುವ ಯೋನಿ. ನಾನಾ ಮನುಷ್ಯ ಜನ್ಮ ಅಲ್ಲದೆ ಮಿಕ್ಕ ಜನ್ಮಗಳಲ್ಲಿ ಹೋದಾಗ ಆ ಜನ್ಮದಲ್ಲಿ ನೆನಪೇ ಇರಲ್ಲ, ದೇವರ ನೆನಪಂತ ಸುತರಾಮ ಇರಲ್ಲ, ಅದು ಕುಯೋನಿ ಅಂದ್ರು. ಅದರಲ್ಲೂ ಕೂಡ ಜ್ಞಾನಿಗಳಾದವರಿಗೆ ಹಿಂದೆ ಸಾಧನೆ ಮಾಡಿದವರಿಗೆ ಆ ಜನ್ಮದಲ್ಲೂ ನೆನಪಿಗೆ ಕೊಡತಾನಂತೆ, ಆ ಜನ್ಮದಲ್ಲೂ ಕೊಡುತ್ತಾನೆ. ಆದರೆ ಭಗವಂತ ಯಾರಾದರೆ ಆ ನೋಡಿ ಯಾರು ನಾನೇ ಮಾಡಿದೆ ಅಂದ್ರೆ ಏನ್ ಮಾಡಿದಂತಾಯಿತು, ಅಹಂ ಬ್ರಹ್ಮಾಸ್ಮಿ ಅಂತ ಉಪಾಸನೆ ಮಾಡಿದಂತಾಯಿತು ಅಂತವರಿಗೆ ಕುಯೋನಿಗಳು ತನ್ನನ್ನ ಮರವು ಕೊಡುವ ಜನ್ಮಗಳೇ ಕೊಡತಾವೆ. ಕರ್ತೃ ಹರಿ ಎಂದವನೇ ಮುಕ್ತ ನಮ, ಹರಿಯೇ ಕರ್ತೃ ಅಂದ್ರೆ ಸ್ವತಂತ್ರ ಕರ್ತೃ ಆತ, ಸರ್ವ ಕರ್ತ ಕಾರಯಿತಾಚ, ಅವನೇ ಮಾಡ್ತಾನೆ ಮಾಡಿಸ್ತಾನೆ ಎಂಬ ತಿಳ್ಕೊಂಡ್ರೆ ಅವಾಗಿ ಸಂಸಾರ ಬಂಧನದಿಂದ ಮುಕ್ತನಾಗಿ ಬಿಡುತ್ತಾನೆ. ಹಾಗಾದರೆ ಭಗವಂತ ತಾನೇ ಎಲ್ಲಾ ರೀತಿಯಲ್ಲಿ ವಿಶೇಷವಾಗಿ ಮಾಡಿಸುವವನು ಅವನೇ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ವ್ಯಾಸದಾಸ ಸಿದ್ಧಾಂತಕ್ಕೆ ಹೊಂದಿದ್ದಾರೆ ಜಮಖಂಡಿ ಆಚಾರ್ಯ. ಹೇಳ್ತಾರೆ ಕರ್ತೃ ಹರಿಯಂದವನೇ ಮುಕ್ತನಃ ಅಂಬುದಕ್ಕೆ ಹೇಳ್ತಾರೆ ಸ್ವತಂತ್ರತ್ವಾತ್ ಕರ್ತ, ಭಗವಂತ ಸ್ವತಂತ್ರನಾದ್ದರಿಂದ ಕರ್ತ. ಇಲ್ಲಿ ಹೇಳ್ತಾರೆ ಇದಂ ಮಯಾ ನ ಕ್ರಿಯತೆ, ಇದಂ ಮಯಾ ವಿಪರೀತಂ ಕ್ರಿಯತೆ ಇತಿ ಬುದ್ಧಿಭೇದ ಸತ್ವರಜಸ್ತಮೋ ಗುಣ ನಿಮಿತ್ತೋ ಭ್ರಮ ಅಂತ. ಅಂದ್ರೆ ಏಕಾದಶಿ ತಾತ್ಪರ್ಯದಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ ಇದು ನಾನ್ ಮಾಡಲ್ಲ, ಇದು ವಿಪರೀತವಾಗಿ ನಾನೇ ಮಾಡ್ತೇನೆ, ಹೀಗಾಗುತ್ತೆ ಹಾಗಾಗುತ್ತೆ ಅಂತ. ಯಾರಿಗೆ ಬುದ್ಧಿಯಲ್ಲಿ ದೇವರೇ ಮಾಡಿಸ್ತಾ ಇದ್ದಾನೆಂಬ ಎಚ್ಚರ ಕಳ್ಕೊಂಡಂತ ಭಾವನೆ ಬರುತ್ತೋ ಅದು ಗುಣನಿಮಿತ್ತವಾದ ಭ್ರಮ ಬರ್ತಾ ಇದೆ ಅವರಿಗೆ. ದೇವರೇ ಮಾಡಿಸ್ತಾ ಇದ್ರು ನಾನೇ ಮಾಡ್ತಾ ಇದ್ದೇನೆ ಅಂತ ನಮ್ದು ಹೇಳ್ತಾರೆ. ಕಲಿಮಲಾಪಹಳಿ ಸುತಿಹ ಬಂಬಳೆಯೊಳಗೆ ಸಂಚರಿಸಿ ಬದುಕುವ ಜಲಚರ ಪ್ರಾಣಿಗಳು ಬಲ್ಲದೆ ತೀರ್ಥ ಮಹಿಮೆಯನು ಹಲವು ಬಗೆಯಲ್ಲಿ ಹರಿಯ ಕರುಣಾ ಬರದಿ ಬಲ್ಲಿದರಾದ ಬ್ರಹ್ಮಾನಿಲ ವಿಪೇಶಾದ್ಯಮರರಿಯ ಅಮರರು ಅರಿಯರು ಅನಂತ ನಮಲ ಗುಣ. ಆ ಭಗವಂತನ ಅಮಲ ಗುಣಗಳನ್ನ ಬ್ರಹ್ಮಾನಿ ದೇವತೆಗಳಿಗೆ ತಿಳ್ಕೊಳ್ಳಿಕ್ಕಾಗ್ತಾ ಇಲ್ಲ. ಹೇಳ್ತಾರೆ ಗಂಗೆ ಇದೆ ಬಾಂಬೊಳೆ, ಬಾನು ಅಂದ್ರೆ ಆಕಾಶ, ಅಲ್ಲಿರುವ ಹೊಳೆ ಬಾಂಬೊಳೆ ಅಂದ್ರೆ ಗಂಗಾ ಆಕಾಶ ಗಂಗಾ. ಅಲ್ಲಿ ಕಲಿ ಮಲಾಪಹಳು ಕಲಿಯ ಎಲ್ಲ ಕಾಟ ಪಾಪವನ್ನ ತೆಗೆದುಬಿಡುತ್ತಾಳೆ ಅಂತ ಆಕೆಗೆ ಹೆಸರು. ಅದರಲ್ಲಿ ಸಂಚರಿಸಿ ಬದುಕುವಂತಹ ಜಲಚರ ಪ್ರಾಣಿಗಳಿರುತ್ತಲ್ಲ ಅದಕ್ಕೆ ಗಂಗೆ ಮಹಿಮೆ ಗೊತ್ತಾ ಗೊತ್ತಾ? ಸರ್ವಥಾ ಇಲ್ಲ. ಹಾಗೆ ಭಗವಂತನ ಮಹಿಮೆ ಯಾರಿಗೆ ಗೊತ್ತಾಗುತ್ತೆ? ಬ್ರಹ್ಮಾದಿ ದೇವತೆಗಳಿದ್ದಾರಲ್ಲ, ಬ್ರಹ್ಮ ಅನಿಲ ವಿಪೇಶಾದಿ. ಬ್ರಹ್ಮ ಅಂದ್ರೆ ಬ್ರಹ್ಮದೇವರು, ಅನಿಲ ಅಂದ್ರೆ ವಾಯುದೇವರು, ವಿಪ ಅಂದ್ರೆ ಗರುಡ ದೇವರು, ಈಶ ಅಂದ್ರೆ ರುದ್ರದೇವರು. ಹೌದು, ಆ ರೀತಿಯಲ್ಲಿ ಅವರು ಅಮರರು, ಅರಿಯರು, ಅನಂತ ಲಮನ ಗುಣ. ಆ ಭಗವಂತನ ಗುಣಗಳನ್ನ ಆ ದೇವತೆಗಳಿಗೆ ತಿಳ್ಕೊಳ್ಳಿಕ್ಕಾಗಲ್ಲ, ನಮಗೆಲ್ಲ ಆಗುತ್ತೆ ಅಂದ್ರೆ ಯೋಗ್ಯತಾನುಸಾರ ನಮಗೆ ಸೂರು ಮಾಡಿ ತಳಿಯಲಿಕ್ಕಾಗುತ್ತೆ ಎಂದು ಹೇಳ್ತಾರೆ. ಶ್ರೀಲಕ್ಷ್ಮೀವಲ್ಲಭನು ಹೃತ್ಕೀಲಾಲದೋಳು ಇದ್ದ ತಿಳಚೇತನ ಜಾಲವನ್ನು ಮೋಹಿಸುವ ತ್ರಿಗುಣದಿ ಬದ್ಧರನ್ನು ಮಾಡಿ. ಇಲ್ಲಿ ಶಕ್ತ ಎಂದು ಮೋಹಿಸುವ ಬದ್ಧರನ ಮಾಡಿ, ಸ್ಥೂಲ ಕನ್ನದಿರತರ ಮಾಡಿ, ಸ್ವಲೀಲಗಳ ತಿಳಿಸದಲೆ ಭವದಿ, ಕುಲಾಲ ಚಕ್ರದ ತೆರದಿ ತಿರುಗಿಸುತ್ತಿ ಹನುಮಾನವರ ಹೇಳ್ತಾರೆ. ಶ್ರೀಲಕ್ಷ್ಮೀವಲ್ಲಭನು ಹೃತ್ ಕೀಲಾಲನ ದೊಡಿದ್ದ ಕಿಳ ಚೇತನ ಜಾಲವನ್ನು ಮೋಹಿಸುವ. ಎಲ್ಲರ ಹೃದಯದಲ್ಲಿ ಹೃತ್ ಕೀಲಾಲಜ, ಹೃದಯದಲ್ಲಿರುವ ಕೀಲಾಲಜ, ಕೀಲಾಲ ಅಂದ್ರೆ ನೀರು, ಕೀಲಾಲ ಅಂದ್ರೆ ನೀರು, ಅಲ್ಲಿಂದ ಜ ಹುಟ್ಟಿದ್ದು ಕಮಲ. ಹೃತ್ ಕೀಲಾಲಜ ಹೃದಯದಲ್ಲಿರುವ ಕೀಲಾಲಜ, ಹೃದಯದಲ್ಲಿರುವ ಕಮಲ. ಆ ಹೃದಯ ಕಮಲದಲ್ಲಿದ್ದುಕೊಂಡು ಭಗವಂತ ಅಖಿಳ ಚೇತನ ಜಾಲವನ್ನು ಮೋಹಿಸುವ. ಎಲ್ಲಾ ಜೀವರಾಶಿಗಳಿಗೆ ಮೋಹ ಕೊಡ್ತಾ ಇದ್ದಾನೆ. ಮೋಹ ಅಂದ್ರೆ ಏನು? ಒಂದು ನಡೀತಾ ಇದ್ರೆ ವಿಪರೀತವಾಗಿ ತಿಳಿಯೋದೇ ಮೋಹ. ದೇವರೇ ತಾನೇ ಎಲ್ಲ ಮಾಡಿ ಮಾಡಿಸ್ತಾ ಇರೋದು, ಜೀವರಿಗೆ ಮೋಹ ಕೊಡತಾ ನಾನೇ ಮಾಡಿದೆ ನಾನೇ ಮಾಡಿದೆ ಎಂಬ ಬುದ್ಧಿ ಅವನೇ ಕೊಡ್ತಾ ಹೋಗ್ತಾನೆ. ಯಾಕೆ? ಅವರ ಕರ್ಮಾನುಸಾರ ತ್ರಿಗುಣ ನಿಬದ್ಧರನ್ನು ಮಾಡಿ ಇನ್ನು ಏನ್ ಮಾಡುತ್ತಾನೆ? ಸ್ಥೂಲ ಕರ್ಮದಿ ರಥರ ಮಾಡಿ. ಇಲ್ಲಿದೆ ಸ್ಥೂಲ ಕರ್ಮ ಇಬ್ಬರು ಮಾಡುತ್ತಾರೆ ಅಂದ್ರೆ ಸ್ಥೂಲ ಕರ್ಮ ಅಂದ್ರೆ ಏನು? ಹೊರಗೆ ಕಾಣಿಸುವ ಎಲ್ಲಾ ಕರ್ಮಗಳು, ಸ್ನಾನ, ಸಂಧ್ಯಾ, ಪೂಜಾ, ಅದು ಇದು ಏನೇನು ಮಾಡ್ತೀವಲ್ಲ, ಎಲ್ಲ ಹೊರಗಿನ ಸ್ಥೂಲ ಕರ್ಮಗಳು. ಈ ಸ್ಥೂಲ ಕರ್ಮಗಳಲ್ಲಿ ರಥರ ಮಾಡಿ ಅದರಲ್ಲೇ ಇಟ್ಬಿಡ್ತಾನಂತವ್ರನ್ನ ಒಟ್ಟಾರೆ. ಒಳಗೆ ಸ್ವಾಮಿ ಹೇಗೆ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಕೊಡಲ್ಲ, ಹೊರಗೆ ಹೊರಗೆ ಆ ಕರ್ಮಗಳಲ್ಲೇ ರಥರಾಗುವಂತೆ ಮಾಡುತ್ತಾನೆ. ಈ ಸ್ಥೂಲ ಕರ್ಮ ಜ್ಞಾನಿಗಳು ಮಾಡುತ್ತಾರೆ. ಹಾಗಾದ್ರೆ ಆ ಸಂಧ್ಯಾದಿ ಕರ್ಮಗಳು ಮಾಡಬಾರದಾ ಅಂತ ಕೇಳ್ತೀರಾ? ಮಾಡಲೇಬೇಕು. ಹೇಗೆ? ಜ್ಞಾನದಿಂದ ಕೂಡಿಕೊಂಡ ಕರ್ಮಾನುಷ್ಠಾನ ಮಾಡಲೇಬೇಕು ಅಂತ ತಿಳಿಸ್ಕೊಡ್ತಾರೆ. ಸ್ಥೂಲ ಕರ್ಮದಿ ರಥರ ಮಾಡಿ. ಸ್ಥೂಲ ಕರ್ಮ ಸೂಕ್ಷ್ಮ ಕರ್ಮ ಅಂತ ಹೇಳು. ಸ್ಥೂಲ ಕರ್ಮ ಅಂದರೆ ಆ ಕರ್ಮ ಮಾಡುತ್ತಾ ಭಗವಂತನಿಂದ ಯಾವುದೋ ಫಲವನ್ನ ಅಪೇಕ್ಷೆ ಮಾಡಿ ಮಾಡತಕ್ಕಂಥ ಕರ್ಮ ಸ್ಥೂಲ ಕರ್ಮ. ಕೇವಲ ಭಗವಂತನ ಪ್ರೀತಿಯನ್ನೇ ಅಪೇಕ್ಷೆ ಮಾಡುತ್ತಾ ನೀನು ಸಂತೋಷಪಟ್ಟರೆ ಸಾಕಯ್ಯ ಅಂತ ಮಾಡುವ ಕರ್ಮ ಸೂಕ್ಷ್ಮ ಕರ್ಮ. ಅದರಿಂದ ಏನಾಗುತ್ತೆ? ಸ್ಥೂಲ ಕರ್ಮದಿಂದಲೂ ಪುಣ್ಯ ಬರುತ್ತೆ, ಸೂಕ್ಷ್ಮ ಕರ್ಮದಿಂದಲೂ ಪುಣ್ಯ ಬರುತ್ತೆ. ಸ್ಥೂಲ ಕರ್ಮದಿಂದ ಬಂದ ಪುಣ್ಯ ಸ್ವರ್ಗಾದಿ ಲೋಕಗಳಿಗೆ ಕರ್ಕೊಂಡು ಹೋಗಿ ಸುಖ ಕೊಟ್ಟು ತಾನು ಹಾಳಾಗಿ ನಮ್ಮನ್ನ ಕಳಗಾಕುತ್ತೆ. ಸೂಕ್ಷ್ಮ ಪುಣ್ಯ, ಸೂಕ್ಷ್ಮ ಕರ್ಮದ ಪುಣ್ಯ ಸ್ವರ್ಗಾದಿ ಲೋಕಕ್ಕೂ ಕರ್ಕೊಂಡು ಹೋಗುತ್ತೆ, ಸುಖವೂ ಕೊಡುತ್ತೆ, ತಾನು ಹಾಳಾಗಲ್ಲ, ಒಳ್ಳೆ ಜನ್ಮ ಕೊಟ್ಟು ಇಲ್ಲಿ ಚೆನ್ನಾಗಿ ನಮ್ಮನ್ನಿಡುತ್ತೆ. ಅದಕ್ಕೆ ನಾವು ಏನ್ ಮಾಡಬೇಕು? ಭಗವಂತನ ಪ್ರೀತಿಗೊಳಿಸುವಂತಹ ಸೂಕ್ಷ್ಮ ಕರ್ಮವನ್ನೇ ಮಾಡಬೇಕು. ಇನ್ನ ಸ್ಥೂಲ ಕರ್ಮದಿ ರಥರ ಮಾಡಿ ಸ್ವಲೀಲಗಳ ತಳಿ ತಿಳಿಸದಲೇ, ತಾನು ಹೀಗೆ ಶರೀರದಲ್ಲಿದ್ದುಕೊಂಡು ತತ್ವಾಭಿಮಾನಿ ದೇವತೆಗಳ ಮೂಲಕ ಎಲ್ಲಾ ಕೆಲಸ ಮಾಡಿಸ್ತಾ ಇದ್ದೀನಿ ಎಂಬ ಎಚ್ಚರ ಕೊಡೋದೇ ಇಲ್ಲ. ಎಷ್ಟು ಜನ ಇದ್ದಾರೆ ಬೆಂಗಳೂರಲ್ಲಿ ಹೋಗ್ತಾ ಇರ್ತಾರೆ, ಅವರವರ ಕೆಲಸದಲ್ಲೇ ಹೋಗ್ತಾ ಇರ್ತಾರೆ. ಯಾರಿಗಾದರೂ ಶ್ರೀಹರಿಯೇ ನಮ್ಮಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆಂಬ ಎಚ್ಚರ ಬರ್ತಾ ಇದೆಯಾ? ಅಪ್ಪನಾಣೆ ಬರೋದೇ ಇಲ್ಲ. ಹೇಳಿಕ್ ಹೋದ್ರು ಕೂಡ ನೋಡ್ರಿ ಇಂಥವ್ರು ನಮ್ಗೆ ಹೇಳ್ಬೇಡಿ, ತಲೆಗೆ ಹೋಗಲ್ಲ. ಏನಾದ್ರು ಸಿನಿಮಾ ಕುರಿತು ಹೇಳಿ, ಇನ್ನೊಂದು ಕುರಿತು ಹೇಳಿ, ಚೆನ್ನಾಗಿರುತ್ತಷ್ಟೇ, ಇಂಥವೆಲ್ಲ ಹೇಳ್ಬೇಡಿ ಅಂತಲೇ ಹೋಗ್ಬಿಡ್ತಾರೆ. ಯಾರು? ಬೇರೆಯವರಲ್ಲ, ನಮ್ಮವರೇ, ಮಾಧ್ವರೇ, ಮನೆಯಲ್ಲಿ ಕೂತಿದ್ದವರೇ ಹೋಗ್ತಾನೆ, ನೀವು ಬೇಕಾದ್ರೆ ಪುರಾಣಕ್ಕೆ ಹೋಗಿ, ಯಾರು ಬೇಡ ಅಂತಲ್ಲ, ನಾವು ನಿಮ್ಮನ್ನು ಅಟ್ಟಿ ಮಾಡಲ್ಲ, ಆ ತಿಳ್ಕೊಂಡು ಬಂದು ನಮ್ಮನ್ನು ಕಾಟ ಕೊಡಬೇಡಿ, ಎಲ್ಲ ಹೇಳಿ 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 ನಮ್ಮ ಕಾಟ ಕೊಡಬೇಡಿ, ನೀವು ತಿಳ್ಕೊಂತೀರೋ ತಿಳ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ತುಂಬಾ ಕಡೆ. ಹೌದೋ ಅಲ್ವೋ? ಮತ್ತೆ ಅವರ ತಲೆ ಯಾಕೆ ಹೋಗ್ತಾ ಇಲ್ಲ? ದೇವರೇ ಹೋಗೋ ಅಂತ ಮಾಡ್ತಾ ಇಲ್ಲ, ಅಲ್ಲ ಸ್ಟಾಪ್ ಮಾಡಿಬಿಡ್ತಾನೆ. ಸ್ಥೂಲ ಕರ್ಮದಿ ರಥರ ಮಾಡಿಸುವ ಲೀಲೆಗಳ ತಿಳಿಸದರೆ ಭವದಿ ಕುಲಾನ ಚಕ್ರದಿ ಚಕ್ರದ ತೆರದಿ ತಿರುಗಿಸುತ್ತಿರನು ತಿಳಿ ಮೋಹಿಸ ಮಾನವರ. ಇಂತಹ ಸ್ವಾಮಿ ಏನ್ ಮಾಡ್ತಾನೆ? ಕುಂಭಾರನ ಚಕ್ರ ತಿರುಗಿದಂತೆ ಇವನು ತಿರುಗಿಸ್ತಾ ಬರ್ತಾನೆ ಈ ಸಂಸಾರದಲ್ಲಿ ಎಂದು. ಈ ಚಕ್ರ ಅಂದಾಗ ಕುಲಾನ ಚಕ್ರ ಯಾಕೆ ತಗೊಂಡ್ರು ಅಂದ್ರೆ ಆ ಚಕ್ರ ತಾನಾಗಿ ತಿರುಗಲ್ಲ, ಒಬ್ಬ ತಿರುಗಿಸಿದ್ರೆ ತಿರುಗುತ್ತೆ. ಹಾಗೆ ಇವನ ಜನ್ಮಗಳೆಲ್ಲ ಚಕ್ರಾಕ್ಷರ ಬರ್ತಾ ಇದೆ ಎಲ್ಲ ಸುತ್ತು, ಅದು ಹೇಗೆ ಬರ್ತಾ ಇದೆ? ಈ ಭಗವಂತ ತಿರುಗಿಸಿದರೇ ತಿರುಗುತ್ತಾರೆ, ಇಲ್ಲದಿದ್ರೆ ಬಿದ್ದಿರ್ತಾರೆ. ಹೃದ್ದೇಶೇ ಅರ್ಜುನ ತಿಷ್ಠತಿ, ಭಗವಂತ ಎಲ್ಲರ ಹೃದಯದಲ್ಲಿದ್ದಾನೆ. ಬ್ರಾಹ್ಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ, ಎಲ್ಲರನ್ನು ತಿರುಗಿಸ್ತಾ ಇದ್ದಾನೆ ಭಗವಂತ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾನೆ. ಸರಿ, ಪ್ರವಚನ ಕೇಳಿದ್ವಪ್ಪ, ಕೇಳಿದ್ರೆ ಗೊತ್ತಾಯಿತು ದೇವರೇನು ಎಲ್ಲರೊಳಗಿದ್ದು ಮೋಹ ಕೊಡ್ತಾನಂತೆ, ಸ್ಥೂಲ ಕರ್ಮದಲ್ಲಿ ಹೋಗುವಂತೆ ಮಾಡ್ತಾನಂತೆ, ತನ್ನ ಲೀಲೆಗಳು ತಿಳಿಸಲ್ಲಂತೆ, ಚಕ್ರದಂತೆ ತಿರುಗಿಸ್ತಾನಂತೆ. ನೋಡಿ, ಹೌದಾ? ವೆರಿ ಗುಡ್. ಹಾಗೆ ಮುಂದಕ್ಕೆ ಕೇಳಿದ ಪ್ರಯೋಜನ ಏನು ಅಂತ? ಒಂದು ಗಂಟೆ ಕೇಳಿದ್ವಲ್ಲ, ಏನು ಇಷ್ಟು ಪುಣ್ಯ? ಅದು ಅಧಿಕ ಮಾಸದಲ್ಲಿ ಇಷ್ಟು ಬಂದಿರುತ್ತೆ ಕಂಪಲ್ಸರಿ, ಸೈ ಹೀಗೆ ನಡೆಸ್ತಾ ಇರ್ತೀವಿ. ಇದೇ ಪುಣ್ಯದ ಗಂಟೆ ಕ್ಯಾಲ್ಕುಲೇಷನ್ ಹೋಗ್ತಾ ಇರುತ್ತೆ. ಈ ಕೇಳಿದ್ದಕ್ಕೆ ಮುಂದೇನು ಮಾಡಬೇಕಯ್ಯ ಅಂದ್ರೆ ಹೇಳ್ತಾರೆ, ಈ ಸ್ವಾಮಿಯೇ ಅಂದ್ರೆ ನಮ್ಮ ಹೃದಯದಲ್ಲಿ ಭಗವಂತ ಇದ್ದಾನೆ, ಅವನೇ ನಮ್ಮ ಎಲ್ಲ ವ್ಯಾಪಾರ ಮಾಡಿಸ್ತಾ ಇದ್ದಾನೆ ಅಂತ ತಿಳಿದು, ಅವನೇ ಎದುರಿಗಿದ್ದವರಲ್ಲಿ ನಿಂತು ಎಲ್ಲ ಮಾಡಿಸ್ತಾ ಇದ್ದಾನೆ ಅಂತ ತಿಳಿತಾ, ಅವರ ಮೋಹದಿಂದ ನಾವೇನಾದ್ರೂ ಹೇಳಿಕೋದ್ರೆ ನಮ್ಗೆ ಹೇಳ್ಬೇಡ್ರಿ ಎಂದಾಗ, ಸ್ವಾಮಿಯೇ ಮೋಹ ಮಾಡಿಸ್ತಾ ಇದ್ದಾನೆಂಬ ಎಚ್ಚರ ತಕ್ಷಣ ಅಲ್ಲಿ ಬರಬೇಕು, ನಮಗೆ ಪ್ರಾಕ್ಟಿಕಲಿ ಬರಬೇಕು. ನಾವೇನು ಮಾಡ್ತಾ ಇರ್ತೀವಿ, ಅವರೇನೋ ಅಡ್ಡಿ ಬಿಡ್ತಾ ಇರ್ತಾರೆ, ಅವ್ರನ್ನ ಸಿಟ್ಟು ಬರ್ತಾ ಇರುತ್ತೆ, ಅವ್ರು ಹೇಳ್ತಾ ಸಿಟ್ಟು ಬೇಡ, ಸ್ವಾಮಿಯೇ ಅವರನ್ನ ಮೋಹ ಕೊಟ್ಟು ಹೀಗೆ ಮಾಡಿಸ್ತಾ ಇದ್ದಾನೆ. ಅವ್ರಿಗೂ ಕೂಡ ಭಗವಂತ ಮೋಹ ತೆಗೆದ್ರೆ ನನಗಿಂತ ಹೆಚ್ಚಾಗ ದೇವರ ಹತ್ರ ಅವರು ಬರ್ತಾರೆ. ಸದ್ಯಕ್ಕೆ ಕಾಲ ಕರ್ಮ ಪಕ್ವತ ಬಂದಿಲ್ಲ, ಆದ್ದರಿಂದ ದೇವರವರನ್ನು ಮಾಡಿಸಿದ್ದಾನೆ. ಅದಕ್ಕೆ ನಾನು ಮಾಡಬೇಕಾಗಿದ್ದೇನೆ ಅವ್ರನ್ನ ಸಿಟ್ಟ ಇಲ್ಲ, ಇರ್ಲಿ ಬಿಡು ನನ್ನ ಪಾಡಿ, ನಾ ಹೋಗ್ತಾ ಇರೋದು ಅಷ್ಟೇ. ಇನ್ನು ಹೇಳ್ತಾರೆ, ಕುಲಾನ ಚಕ್ರದ ತಿರುಗಿಸುತ್ತಿ ಹನುಮಾನವರ, ಸ್ವಾಮಿಯೇ ಎಲ್ಲರೂ ನೋಡಿದಾಗ ದೇವರ ಚಿಂತನೆಯೇ ಇಲ್ಲದೆ ತಿರುಗಾಡುವ ನೋಡಿದಾಗ ಎಷ್ಟು ದಿನ ತಿರುಗ್ತಾ ಇರ್ತಾರೆ? ಅವ ನೆನಪಾಗಬೇಕಾಗಿದ್ದೇನು ಕಂಪಲ್ಸರಿ, ನಾನು ಹೀಗೆ ತಿರುಗಿದವನು, ಎಷ್ಟು ಜನ್ಮಗಳು ಹೀಗೆ ತಿರುಗಿದ್ದೇನೋ, ಎಷ್ಟು ಜನ್ಮಗಳಲ್ಲಿ ದೇವರ ಎಚ್ಚರವೇ ಇಲ್ಲದೆ ಅನೇಕ ಜನ್ಮಗಳು ಪಡೆದಿದ್ದೇನೋ, ಅಷ್ಟೆಲ್ಲ ಮುಗಿದ ಮೇಲೆ ಕೊನೆಗೆ ಒಳ್ಳೆ ಜನ್ಮ, ಅವನ ಎಚ್ಚರ ಕೊಡುವ ಜನ್ಮ ಕೊಟ್ಟಿದ್ದಾನೆ. ಇವರೆಲ್ಲರೂ ನೋಡಿದಾಗ ನೋಡಿ, ನಮಗೆ ಏನಿಲ್ಲ ಎಂಬ ದುಃಖಕ್ಕಿಂತ ಏನಿದೆ ಎಂಬ ಸಂತೋಷ ಪಡಿ. ನಮಗೆ ದೇವರು ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಎಂಬ ದುಃಖ ಅಲ್ಲ, ಮಿಕ್ಕವರು ನೋಡಿದಾಗ ಯಾವ ಇಲ್ಲವೋ ಅದು ನಮ್ಮ ಕೈಯಾಗ ನೋಡಿದಾಗ ಅಪ್ಪಾ ಸ್ವಾಮಿ ಕೊಟ್ಟ ಎಂಬ ಸಂತೋಷ ಆಗುತ್ತಲ್ಲ, ಅದು ಪಡಿ. ಅದು ಯಾವ್ದ್ರಿಂದ ಆಗುತ್ತೆ? ಅವರಿಗೆ ಯಾವ ಜ್ಞಾನ ಇಲ್ಲ, ಆ ಜ್ಞಾನ ನಮಗೆ ಬರೋದನ್ನ ನೋಡಿಕೊಂಡಾಗ ಸ್ವಾಮಿ ಮಹಾಕರುಣಾವಂತ ಉದ್ಧಾರ ಮಾಡಿದೀಯಾ, ಇಲ್ಲದಿದ್ರೆ ಅವರು ತರಣೆ ನನ್ನ ಇಟ್ಬಿಟ್ಟಿದ್ರೆ ನಿನ್ನ ಪರಿಸ್ಥಿತಿ ಏನಾಗ್ತಾ ಇತ್ತು, ನಿನ್ನ ಕುರಿತು ತಿಳಿಸಿದ್ದೆಯಲ್ಲ ಹರಿಯೇ ಅಂತ ದೇವರಿಗೆ ವಿಶೇಷವಾಗಿ ನಾವು ಚೆನ್ನಾಗಿ ನಮಸ್ಕಾರ ಸಲ್ಲಿಸಬೇಕು. ಮುಂದೆ ಹೇಳ್ತಾ ಇದ್ದಾರೆ, ವೇದಶಾಸ್ತ್ರ ವಿಚಾರಗೈದು ನಿಷೇಧ ಕರ್ಮವ ತೊರೆದು ನಿತ್ಯದಿ ಸಾಧು ಕರ್ಮವ ಮಳ್ಪಲಿಗೆ ಸ್ವರ್ಗ ಆದಿ ಸುಖವೀವ. ಐದಿಸುವ ಪಾಪಿಗಳ ನಿರಯವ ಖೇದ ಮೋದ ಮನುಷ್ಯರಿಗೆ ದುರ್ವಾದಿಗಳಿಗಂಧಂತ ಮಹಿಮಾ ದುಃಖಗಳ ನುಣಿಪ. ವೇದ ಶಾಸ್ತ್ರವನ್ನು ವಿಚಾರ ಮಾಡಿ ನಿಷೇಧ ಕರ್ಮ ಭಗವಂತ ಏನು ಬೇಡ ಅಂತ ಹೇಳಿದ್ದಾನೆ ಅದನ್ನು ಬಿಟ್ಟು ನಿತ್ಯದಲ್ಲಿ ಭಗವಂತ ಹೇಳಿದ ಒಳ್ಳೆ ಕರ್ಮಗಳನ್ನೇ ಮಾಡುವಂತವರನ್ನ ಸ್ವರ್ಗಾದಿಗಳಿಗೆ ಕರ್ಕೊಂಡೋಗಿ ಸ್ವರ್ಗ ಆದಿ ಇದರ ಮಿಕ್ಕ ಮೇಲೆ ಲೋಕಗಳಿಗೆ ಕರ್ಕೊಂಡು ಹೋಗಿ ಸುಖ ಕೊಡುತ್ತಾನೆ ಭಗವಂತ. ಇನ್ನ ಪಾಪಿಗಳನ್ನ ನಿರತ ಕರ್ಕೊಂಡು ಹೋಗ್ತಾನೆ. ಮನುಷ್ಯರಿಗೆ ಖೇದ ಮೋದ ಎರಡೂ ಕೊಡ್ತಾ ಇರ್ತಾನೆ. ಅಂದ್ರೆ ನಾವು ಯಾರು ಅಂದ್ರೆ ಮೋಕ್ಷಯೋಗ್ಯ ಜೀವರಾಶಿಗಳಲ್ಲಿ ಸೇರಿದವರನ್ನ ಸಾಮಾನ್ಯ ಮನುಷ್ಯರು ಅಂತ ಕರೆಯಲ್ಲ. ಅಂದ್ರೆ ಮನುಷ್ಯಾಧಮರು ಅಂತಿರ್ತಾರೆ, ಮನುಷ್ಯರಲ್ಲಿ ಉತ್ತಮರು ಮಧ್ಯಮರು ಅಧಮರು. ಆ ಅಧಮರು ಅಂದ್ರೆ ನಾವಲ್ಲ, ಅಂದ್ರೆ ಮನುಷ್ಯರೇ ಆಗಿರ್ತಾರೆ, ಆದರೆ ಭಗವಂತನ ಚಿಂತನೆ ಚೂರೂ ಇರಲ್ಲ, ತಮೋ ಗುಣದವರು ಅಂತ ಹೇಳ್ತಾರೆ. ಅಂಥವರನ್ನ ಎಲ್ಲರನ್ನೂ ಕೂಡ ಭಗವಂತ ಮಹಾದುಃಖಗಳ ಮಣಿಪ ಅವರಿಗೆ ವಿಶೇಷವಾಗಿ ಅಂದಂತ ಮನಸ್ಸಿನಲ್ಲಿ ಮಹಾದುಃಖಗಳನ್ನ ಕೊಡತಾ ಇದ್ದಾನೆ. ಹಾಗೆ ಮುಂದೆ ಹೇಳ್ತಾರೆ, ನಿರ್ಗುಣೋಪಾಸಕವೇ ಗುಣ ಸಂಸರ್ಗ ದೋಷಗಳೀಯದರೇ ಅಪವರ್ಗದಲ್ಲಿ ಸುಖವಿತ್ತು ಪಾಲಿಸುವನು ಕೃಪಾಸಾಂದ್ರ ದುರ್ಗಮನು ಎಂದರಿಪ ತ್ರೈವಿದ್ಯರಿಗೆ ತ್ರಿಗುಣಾತೀತ ಸಂತತ ಸ್ವರ್ಗ ಭೂ ನರಕಾದಿ ಸಂಚ ಭವನೆ ಮಾಡಿಸುವ. ಇಲ್ಲಿ ಹೇಳ್ತಾರೆ ಭಗವಂತ ಕೃಪಾಸಾಂದ್ರ, ಎಂಥ ಕೃಪಾಸಾಂದ್ರ ಅಂದ್ರೆ ಅವನ ಕೃಪೆ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅಂತ ನಾವು ನೋಡ್ತಾ ಇರ್ತೀವಿ. ನಮ್ಮಲ್ಲಿ ಯಾರ ಮೇಲೆ ಸುಮ್ಮನೆ ಅಂತ ಕೃಪ ಬರುತ್ತೆ, ಕೃಪ ಅಂದ್ರೆ ದಯ, ಇವತ್ತಿರುತ್ತೆ ನಾಳೆ ಹೋಗ್ಬಿಡುತ್ತೆ ಹೋಗ್ತಾ ಇರ್ತೀವಿ. ಅವನು ಹಾಗಲ್ಲ, ಅವನ ದಯ ಯಾವಾಗ್ಲೂ ನಮ್ಮ ಮೇಲಿದೆ. ಇದಾಗಿದ್ರೆ ಆ ಸ್ವತಂತ್ರರಾದ ನಮ್ಮನ್ನ ಕಟ್ಟಿಕೊಂಡು ನಮ್ಮ ಕೆಲಸ ಮಾಡಿಸ್ತಾ ಎಷ್ಟು ಕಾಲ ಕೊಡಬೇಕು, ಇವನ್ನ ಬಿಸಾಡಿ ಹೋಗೋಣ ಅಂತ ದೇವರಿಗೆ ಬೇಸರ ಬರೋದೇ ಇಲ್ಲಂತೆ. ಕಂಟಿನ್ಯೂಸ್ ನಮ್ಮನ್ನು ಹೊತ್ಕೊಂಡು ತಿರುಗ್ತಾನೇ ಇರ್ತಾನೆ. ಅವನ ಕೃಪೆ ಚೂರು ಕರಗಲ್ಲ, ಅಷ್ಟು ಚೆನ್ನಾಗಿ ಕೃಪೆ ಇದೆ. ಕೃಪಾಸಾಂದ್ರ ಏನು ಮಾಡುತ್ತಾನೆ, ನಿರ್ಗುಣ ಉಪಾಸಕಲೆ ಗುಣ ಸಂಸರ್ಗ ದೋಷಗಳೀಯದಲೆ. ದೇವರನ್ನು ನಿರ್ಗುಣ ಅಂದ್ರೆ ದೋಷಭರಿತವಾದ ತ್ರಿಗುಣದ ಲೇಪ ಇಲ್ಲದವ, ಮೂರು ಗುಣಗಳ ಅಂಟಿಲ್ಲದವ, ಅಪ್ರಾಕೃತ ಗುಣಗಳು ದೇವರಲ್ಲಿವೆ. ಪ್ರಾಕೃತ ಪ್ರಕೃತಿಗೆ ಸಂಬಂಧಪಟ್ಟ ಮೂರು ಗುಣಗಳ ಅಂಟು ಇಲ್ಲದವ ಅಂತ ದೇವರ ಚಿಂತನೆ ಮಾಡಿದರೆ ಗುಣ ಸಂಸರ್ಗ ದೋಷಗಳಿಗದಲೆ. ನಮ್ಮಲ್ಲಿ ಮೂರು ಗುಣಗಳು, ಅದರ ಅಂಟಿನಿಂದ ನಾನಾ ದೋಷಗಳು ಬರ್ತಾ ಇವೆ. ನಮ್ಮಲ್ಲಿ ಕಾಣುವ ಎಲ್ಲಾ ರೋಗಗಳು ದೋಷಗಳು ಆ ಮೂರು ಗುಣಗಳಿಂದಲೇನೆ. ಅಂಥವರಿಗೆ ಯಾರು ಭಗವಂತನಿಗೆ ಯಾವ ಈ ಗುಣಗಳ ಅಂಟು ಇಲ್ಲ ಅಂತ ಚಿಂತನೆ ಮಾಡಿದರೆ ನಮಗೂ ಈ ಗುಣಗಳ ಅಂಟನ್ನ ಕಳೀತಾ 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 ಬರ್ತಾನಂತೆ. ಅಷ್ಟೇ ಅಲ್ಲ, ತ್ರೈವಿದ್ಯರಿಗೆ, ತ್ರೈವಿದ್ಯರು ಅಂದ್ರೆ ನಿರಯ ಭೂಗೋಚರ ಅಂದ್ರೆ ಸ್ವರ್ಗ ನರಕ ಭೂಮಿ ಮೂರು ಕಡೆ ಹೋಗಿ ಬರ್ತಾ ಇತ್ತು ತ್ರೈವಿದ್ಯರು ಅಂತ. ಅಂಥವರಿಗೆ ದುರ್ಗಮನು ಎಂದೆನಿಗೂ ಭಗವಂತ ಅರ್ಥವೇ ಆಗಲ್ಲಂತೆ. ಇನ್ನ ಸಂತತ ಸ್ವರ್ಗ ಭೂ ನರಕಾದಿಗಳಲ್ಲಿ ಸಂಚಾರವನ್ನೇ ಮಾಡಿಸುವ, ಅವರನ್ನ ಸ್ವರ್ಗ ಭೂ ನರಕಗಳಲ್ಲಿ ಸಂಚಾರ ಮಾಡಿಸ್ತಾನೇ ಇರ್ತಾನೆ. ಅಷ್ಟೇ ಹೊರತು ತಾನು ಅರ್ಥ ಆಗಲ್ಲವರಿಗೆ. ಅಂದ್ರೆ ಅವರು ಆಚಾರಶಾಸ್ತ್ರ ಹಿಡಿಯಲ್ವಾ, ಹಿಡಿತಾರೆ, ಅರ್ಥ ಆಗಲ್ವಾ, ಆಗಿರುತ್ತೆ, ಆಗಿರಲ್ಲ. ಅಂದ್ರೆ ದೇವರ ಅನುಭವ ಬರಲ್ಲ, ಅನುಭವ ಕೊಡಲ್ಲ ಸ್ವಾಮಿ. ಎಲ್ಲ ಮಾಡಿರ್ತಾನೆ, ಹೇಗೆ ದೈತ್ಯರಿಗೆ ಕೈಯಲ್ಲಿ ಅಮೃತ ಸಿಗುವಂತೆ ಮಾಡಿದ, ಅವರು ಕದಿಯುವಂತೆ ಮಾಡಿದ, ಆ ಸುಖ ಕೊಟ್ಟ, ಕದ್ದೆ ಅಂತ ಬಾಯಿಗೆ ಬರುಸಿಲ್ಲ, ದೇವತೆಗಳಿಗೆ ತಂದು ಹಾಕಿದ. ಆ ರೀತಿಯಲ್ಲಿ ದುಷ್ಟರಾದವರಿಗೆ ಸಚ್ಚಾಸ್ತ್ರ ಕೈಗೆ ಬಂದರೂ ಕೂಡ ದೇವ ಅವರಿಗೆ ಒಳಗೆ ಹೋಗದಂತೆ ಮಾಡಿಬಿಡುತ್ತಾನೆ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಆ ಭಗವಂತನ ನಾನಾ ರೀತಿಯಾದ ಗುಣಗಳ ಚಿಂತನೆಯನ್ನ ದಾಸರಾಜರು ಮುಂದೆ ತಿಳಿಸಿಕೊಡ್ತಾ ಬರುತ್ತಾರೆ. ಮೂವರೊಳಗಿದ್ದರೂ ಸರಿಯೇ ಸುಖ ನೋವುಗಳು ಸಂಬಂಧವಾಗವು, ಪಾವನಕ್ಕೆ ಪಾವನ ಪರಾತ್ಪರ ಪೂರ್ಣ ಸುಖವನಭೀ ಈವನರುಹ ಭವಂಡಗಳು ಸ್ವಕಳೇವರ ಕದಾಕಾರ ಮಾಡಿ ಪರಾವರೇಶಾತ್ಮಕ ಲೋಕಗಳ ಕೊರೆವ. ಮೂವರೊಳಗಿದ್ದರೂ ಸರಿಯೇ, ಮೋಕ್ಷಕ್ಕೆ ಯೋಗ್ಯರಾದ ಜೀವರಾಶಿಗಳಲ್ಲಿ ಭಗವಂತ ಇರ್ತಾನೆ. ಅವರ ಶರೀರ ಹೇಳ್ತಾ ಹೇಗಿರ್ತಾನೆ, ಸ್ವಕಳೇರ ಪರವ ತದಾಕಾರ ಮಾಡಿ. ಆ ಜೀವರಾಶಿಗಳ ಶರೀರ ಏನಿರುತ್ತೆ ಅದರ ಸುತ್ತ ತನ್ನ ಶರೀರ, ಅವರ ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಮಾಡಿ ಇಟ್ಟು ಅವರನ್ನ ನಡೆಸ್ತಾ ಮುಡಿಸ್ತಾ ತಿರುಗಿಸ್ತಾ ತಿಳಿಸ್ತಾ ಮರೆಸ್ತಾ ಆತ ಭಗವಂತ ಅನುಗ್ರಹ ಮಾಡುತ್ತಾನೆ. ಎಂಥವ ಇವ ಪಾವನಕ್ಕೆ ಪಾವನ ಪರ ಪರ ಪೂರ್ಣ ಸುಖವನದಿ. ಪಾವನ ಅಂದ್ರೆ ಅಗ್ನಿ, ಎಲ್ಲವನ್ನ ಪಾವನ ಮಾಡೋದು ಅಗ್ನಿ. ಅದಕ್ಕೆ ಪಾವನ ಅಗ್ನಿಗೆ ಪಾವನ ತಮನಾಗಿರತಕ್ಕಂತಹ ಭಗವಂತ ಎಲ್ಲರನ್ನ ರಕ್ಷಣೆ ಮಾಡುತ್ತಾ ಇದ್ದಾನೆ. ಹೇಗಿದ್ದಾನಲ್ಲ ಅಲ್ಲ ಇವ, ನಮ್ಮೊಳಗಿದ್ರೆ ನಮ್ಮ ಸುಖ ಆದ್ರೆ ಅವನು ಸುಖ ಆಗೋದು, ದುಃಖ ಆದ್ರೆ ದುಃಖ ಅವನಿಗಾಗಲ್ವಾ ಅಂದ್ರೆ, ಸುಖ ಪಡುವಂತವರಲ್ಲಿದ್ದು ಸುಖ ಕೊಡತಾನೆ, ಆ ಸುಖ ಇವನು ಪಡಲ್ಲ. ಇವನ ಸುಖವೇ ಬೇರೆ, ಇವರಿಗೆ ಪಡಿಸುವ ಸುಖವೇ ಬೇರೆ. ಹಾಗೆ ದುಃಖ ಪಡುವವರಲ್ಲಿದ್ದು ದುಃಖ ಪಡಿಸ್ತಾನೆ, ತಾನಾ ದುಃಖ ಪಡಲ್ಲ. ಅಂದ್ರೆ ನಮ್ಮಲ್ಲಿದ್ದು ನಮಗೆಲ್ಲ ಉಣಿಸ್ತಾನೆ, ಆ ಉಣಿಸಿದ್ದು ತಾನು ಉಣಲ್ಲ. ಇದು ವಿಶೇಷವಾಗಿ ನಾವು ಚಿಂತನೆ ಮಾಡಬೇಕು. ಅಂದ್ರೆ ದೇವ ಅಂಟಿಲ್ಲದವ, ಅಸಂಗ ಅಸಂಗ ಚಿಂತನೆ ಮಾಡಬೇಕು. ಅವಾಗೇನಾಗುತ್ತೆ ಅಂದ್ರೆ ದೇವ ಹೇಗೆ ಎಲ್ಲರಿಗೂ ಉಣಿಸ್ತಾ ಅವರು ಸಂತೋಷ ಪಟ್ಟದನ್ನು ನೋಡಿ ಸಂತೋಷ ಪಡ್ತಾ ಅವರಿಂದ ಏನು ಅಪೇಕ್ಷೆ ಮಾಡದೆ ಇರ್ತಾನೋ ಅದೇ ತರ ನಮ್ಮನ್ನು ಮಾಡುತ್ತಾನಂತೆ. ದೇವರ ಚಿಂತನೆ ಬಂದಿರುತ್ತೆ, ಅನುಷ್ಠಾನಕ್ಕೂ ಕೊಟ್ಟಿದ್ರೆ ಅದನ್ನ ಇನ್ನೊಬ್ಬರಿಗೆಲ್ಲ ತಿಳಿಸಿದರೆ ಅವರಿಂದ ಏನೂ ಅಪೇಕ್ಷೆ ಪಡದೆ ಅವರು ಕೇವಲ ಭಗವಂತನ ಚಿಂತನೆ ಮಾಡಿ ಆನಂದ ಪಡ್ತಾ ಇದ್ರೆ ನೋಡಿ ಸಂತೋಷ ಪಡುವ ಬುದ್ಧಿ ನಮಗೆ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಿಬಿಡುತ್ತಾನೆ. ಗುರುಸ್ಥಾನ ಅಂದ್ರೆ ಶಿಷ್ಯರಿಂದ ಏನೂ ಬಯಸದೆ, ಅವರಿಂದೇನೂ ಬಯಸದೆ ಅವರಿಗೆ ತಾನು ವಿಶೇಷ ಉಪಕಾರ ಮಾಡುತ್ತ, ತಾನು ಮಾಡಿದ ಉಪಕಾರಕ್ಕೆ ಅವರಲ್ಲಿ ಅವರು ಟಾರ್ಚ್ ಹಾಕಿ ನೋಡಿಕೊಂಡ್ರೆ ಅವರ ಹತ್ರ ಕೊಡ್ಲಿಕ್ಕೆ ಏನೂ ಇರಬಾರದು. ಈಕ್ವಲ್ ಆಗಿ ತಾನು ಮಾಡಿದ ಉಪಕಾರಕ್ಕೆ ತಕ್ಕಂತೆ ಕೊಡಬೇಕು ಅಂತ ಶಿಷ್ಯ ಅಂದುಕೊಂಡ್ರೆ ಅವನು ಎಲ್ಲಿ ಹುಡುಕಿದ್ರೂ ಅವನು ಕಾಣಿಸಬಾರದು. ಅಂಥ ಉಪಕಾರವನ್ನು ಮಾಡಿ ಕೇವಲ ಅವನು ಸಂತೋಷ ಪಟ್ಟರೆ ಸಾಕು, ನೋಡಿ ಸಂತೋಷ ಪಡುವ ಗುಣ ನಮ್ಮಲ್ಲಿ ಬಂದ್ರೆ ನಾವು ಉದ್ಧಾರ ಆಗ್ತೇವೆ. ಅದು ಬರಬೇಕಾ? ಅಂತ ಗುಣ ದೇವರಲ್ಲಿದೆ ಅಂತ ಚಿಂತನೆ ಮಾಡೋಣ. ಯಾಕಪ್ಪ ಆ ಗುಣ ಎಲ್ಲರಲ್ಲಿ ಬರಲೇಬೇಕು. ಹೌದ್ ತಾನೆ, ಅದು ಗಂಡವು ಹೆಣ್ಣು ಅಂತ ಏನು ವ್ಯತ್ಯಾಸ ಇಲ್ಲ, ಆಚಾರವು ಸಾಮಾನ್ಯರು ಅಂತ ಏನು ವ್ಯತ್ಯಾಸ ಇಲ್ಲ. ನಾವು 100 ಜನಕ್ಕೆ ತಿಳಿಸ್ತೀವಿ, ನಾವು ತಿಳ್ಕೊಂಡದ್ದು. ನೀವು 3 ಜನಕ್ಕೆ ತಿಳಿಸಿ, 100 ಬೇಡ, ಮಕ್ಕಳು ಮೊಮ್ಮಕ್ಕಳು ಅವರಿಗೆ ತಿಳಿಸಿ, ಯಾರ್ಯಾರಿದ್ದಾರೋ ಅವರಿಗೆ ತಿಳಿಸಿ. ತಿಳಿಸೋ ಕಾಲಕ್ಕೆ ಏನು ಅಪೇಕ್ಷೆ ಪಡಬೇಡಿ, ಅವರು ಸಂತೋಷ ಪಟ್ಟರೆ ಸಾಕು ಅಂತ ಇರಿ. ಆ ಸಂತೋಷವನ್ನ ಸ್ವಾಮಿಗೆ ಕೊಟ್ಟು ಆನಂದ ಪಡಿ. ಯಾವಾಗ ಬರುತ್ತೆ ನಮ್ಮಲ್ಲಿ ಗುಣ ಅಂದ್ರೆ ದೇವರಿಂಥವ ಅಂತ ಚಿಂತನೆ ಮಾಡಿದ್ರೆ ಬರುತ್ತೆ. ದೇವರನ್ನ ಹೇಗೆ ಉಪಾಸನೆ ಮಾಡಿದರೆ ಹಾಗೇ ನಾವಾಗ್ತೇವೆ ಅಲ್ಲ. ಹಾಗೆ ದೇವರ ಕುರಿತು ತಿಳ್ಕೊಂಡು ಹಾಗೆ ತಿಳಿಸೋದರಲ್ಲೇ ಇಡೀ ಜೀವನ ಕಾಲ ಕಳೆಯುತ್ತ ತಾವು ತಿಳ್ಕೊಂಡದ್ದು. ಆಚಾರ ಆಗಿರಬಾರ್ದು, ಪಂಡಿತರು ಆಗಿರಬಾರ್ದು, ಸಾಮಾನ್ಯ ವ್ಯಕ್ತಿ ಆಗಿರಬೇಕು. ಆಚಾರ ಆಗಿರಬಾರ್ದು, ಪಂಡಿತರು ಆಗಿರಬಾರ್ದು, ಅವರೆಲ್ಲ ಮಾಡ್ತಾರೆ ಸರಿ. ಹಾಗಲ್ಲದೆ ಇಲ್ಲೇ ಕೂತು ನಿಮ್ಮದ್ದಲ್ಲೇ ಕೂತು ಕೇಳುವ ವ್ಯಕ್ತಿ ಆಗಿರಬೇಕು. ಆದರೆ ಇಡೀ ಜೀವನ ಕೇಳಿದ್ದನ್ನ ಅನುಷ್ಠಾನಕ್ಕಿಡ್ತ ಅದನ್ನ ಇನ್ನೊಬ್ಬರಿಗೆ ಹೇಳೋದರಲ್ಲೇ ಇಡೀ ಜೀವನ ಕಳೆದಂತಹ ವ್ಯಕ್ತಿಗಳು ಯಾರಾದರೂ ಇದ್ದಾರ? ಅದನ್ನು ಆನಂದ ಪಡ್ತಾ ಅವರಿಂದ ಏನು ಅಪೇಕ್ಷೆ ಮಾಡಿದೆ ಅವ್ರು ಸಂತೋಷ ಪಟ್ಟರೆ ಸಾಕು ಅಂತ ಇರೋರು ಯಾರಾದರೂ ಇದ್ದಾರಾ ನಮ್ಮ ಮಧ್ಯದಲ್ಲಿ? ನೋಡ್ಸ್ಲಿಕ್ಕಾಗತ್ತಾ ಅಂದ್ರೆ ಇಲ್ಲೇ ಕೊಟ್ಟಿದ್ದಾರೆ ಗಿರಿಜಮ್ಮ ಅಂತ. ಆಕೆಗೆ ಮುಜುಗರಾಗಿರಬಹುದು, ಇಲ್ಲ ಅಂದಿಲ್ಲ. ಸತ್ಯವಾದ ವಿಚಾರ ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಎಷ್ಟು ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ನಾನು ಹೇಳೋದೆಲ್ಲ ಆಳವಾದ ಪರಿಚಯ ಇದೆ. ಇಡೀ ಸರ್ವಮೂಲ ಅನೇಕ ಸಲ ಶ್ರವಣ ಮಾಡಿದ್ದಾರೆ, ಆಕೆ ಅನೇಕ ಜನ ಬ್ರಾಹ್ಮಣರ ಸತ್ಕಾರ ಮಾಡಿದ್ದಾರೆ. ಇಷ್ಟಲ್ಲ, ಸದಾ ಮನೆಯಲ್ಲಿ ಕೂತು ಹೆಣ್ಣು ಮಕ್ಕಳಿಗೆ ಸದಾ ಹರಿಕಥಾಮೃತ ಸಾರ ಎಲ್ಲ ಪಾಠ ಹೇಳಿಕೊಡ್ತಾರೆ. ಇಷ್ಟು ಒಳ್ಳೆ ಜೀವ ಹೇಳೋದ್ರಲ್ಲಿ ಅವರ ಹತ್ರ ಬಂದವರು ಹೇಳ್ತಾರೆ ಏನಂತ. ಆಕೆಗೆ ಏನು ಆಸೆ ಇಲ್ಲ, ಸದಾ ಆ ಹೇಳಿಕೊಟ್ಟು ಅವರು ಚಿಂತನೆ ಮಾಡಿ ಸಂತೋಷ ಪಡ್ತಾರೆ. ಇಂಥ ವ್ಯಕ್ತಿಗಳು ನಮ್ಮಲ್ಲಿ ಇದ್ರೆ ಇನ್ನ ಗುರುಗಳಂತ ಯಾರು ಮಧ್ವರಾಯಂಥವ್ರು ಹೇಗಿರಬೇಕು ಅಂತ ಆಲೋಚನೆ ಮಾಡಿ ಹೇಳ್ತಾರೆ. ಮಲ್ಲಿಗೆ ಶ್ರೀಕೃಷ್ಣ ಯಾಕೆ ಹೇಳಿದೆ ಒಬ್ಬ ವ್ಯಕ್ತಿಯನ್ನ ಇನ್ ಪರ್ಟಿಕ್ಯುಲರ್ ಇವರು ಇಂಥವ್ರು ಅಂತ ನೋಡಿಸಿ ಯಾಕೆ ಹೇಳಿದೆ ಅಂದ್ರೆ, ಭಗವಂತ ಆ ವ್ಯಕ್ತಿಯಿಂದ ಅಷ್ಟು ಸಾಧನೆ ತಾನೇ ನಿಂತು ಮಾಡಿಸಿದಾಗ ಅಲ್ಲಿರುವ ಭಗವಂತನ ಸ್ತೋತ್ರ ಮಾಡದಿದ್ರೆ ದೋಷ ಆಗಿರುತ್ತೆ. ನೀವೇ ಸಾಕ್ಷಿ ಇದಕ್ಕೆಲ್ಲ, ಹೌದಲ್ಲ? ಅವರ ಕುರಿತು ಹೇಳಿದ್ದರಲ್ಲಿ ಎಲ್ಲರೂ ಸಾಕ್ಷಿ. ಈ ಎಲ್ಲ 100ಕ್ಕೂ 100 ಸತ್ಯ ಅನ್ನುವುದು ಎಲ್ಲರೂ ಮನಗಂಡಿದ್ದಾರೆ.